ಪಂಚಧಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಲಾಸ್ಟ್ ಕ್ಲಾಸ್ ನಲ್ಲಿ ಇದು ಮಾಡ್ತಾ ಇದ್ವಿ. ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನ ಚೇತನ ವಿಲಕ್ಷಣನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಮನುಪಾಸಿತ ಗುಣೋದಧಿ ಅನಗ ಅಜಿತಾನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ವ್ಯಕ್ತ. ಇಲ್ಲಿ ಫಸ್ಟ್ ಹಾಫ್ ನೋಡಿದ್ದೀವಿ. ಸೊ ಪ್ರಣವ ಓಂಕಾರ ಇದು ಬಿಂಬ ಪ್ರತಿಬಿಂಬ. ಸೊ ಅಕಾರಾದಿವನ್ನು ಪ್ರತಿ ಮಹಾಮಂತ್ರಗಳ ಉತ್ಪತ್ತಿಗೆ ಅದು ಪ್ರಣವಗೆ ಕಾರಣ ಕಾರ್ಯ. ಇಲ್ಲಿ ಬಿಂಬ ಪ್ರತಿಬಿಂಬ ಸಂಧಿ ಅಂತ ಹೇಳಿದರೆ ಬಿಂಬ ಯಾವಾಗಲೂ ಒಂದು ಕಾರಣದ ಸ್ಥಾನದಲ್ಲಿರುತ್ತೆ, ಪ್ರತಿಬಿಂಬ ಕಾರ್ಯದ ಸ್ಥಾನದಲ್ಲಿ. ಕಾರಣವಿಲ್ಲದೆ ಕಾರ್ಯವಿಲ್ಲ. ಹಾಗಾದರೆ ಬಿಂಬವಿಲ್ಲದೆ ಪ್ರತಿಬಿಂಬ ಇಲ್ಲ. ಪ್ರತಿಬಿಂಬ ಬರಬೇಕಂದ್ರೆ ಬಿಂಬವಿರಲೇಬೇಕು. ಕಾರ್ಯ ಬರಬೇಕಂದ್ರೆ ಕಾರ್ಯ ಅಂದ್ರೆ ಔಟ್ಕಮ್, ಔಟ್ಕಮ್ ಬರಬೇಕಂದ್ರೆ ಸೋರ್ಸ್ ಬೇಕಲೇಬೇಕು. ಔಟ್ಕಮ್ ಬರಬೇಕಂದ್ರೆ ಸೋರ್ಸ್ ಬರಲೇಬೇಕು. ಸೊ ಬಿಂಬ ಪ್ರತಿಬಿಂಬದ ಭಾವ ಅಂದ್ರೆ ಒಂದು ಇಲ್ಲದೆ ಅವಿನಾಭಾವ ಅಂತೀವಿ, ಒಂದಿಲ್ಲದೆ ಇನ್ನೊಂದಿಲ್ಲ, ಒಂದಕ್ಕೆ ಒಂದು ಕಾರಣ ರೂಪವಾಗಿದೆ. ಪ್ರತಿಬಿಂಬಕ್ಕೆ ಬಿಂಬ ಕಾರಣ ರೂಪ ಆದ ಕಾರಣದಿಂದ ಬಿಂಬ ಪ್ರತಿಬಿಂಬ ಸಂಧಿ, ಬಿಂಬ ಪ್ರತಿಬಿಂಬವನ್ನು ಇಲ್ಲಿ ಅನುಸಂಧಾನವನ್ನು ಇಲ್ಲಿ ಕೊಳ್ಳಕ್ಕೆ ಕಾರಣ ಕಾರ್ಯಗಳು ಹೇಳ್ತಾ ಪ್ರತಿಯೊಂದು ಪ್ರಪಂಚದಲ್ಲಿ ಚೈನ್ ಇದೆ, ಕಾಸ್ ಅಂಡ್ ಎಫೆಕ್ಟ್ ಚೈನ್. ಪ್ರತಿಯೊಂದು ಎಫೆಕ್ಟ್ಗೆ ಕಾಸ್ ಇರಬೇಕು, ಕಾಸ್ ಇದ್ದರೇನೆ ಎಫೆಕ್ಟ್ ಬರುತ್ತೆ. ಸೊ ಆ ಕಾಸ್ಗೆ ಒಂದು ಪ್ರಾಧಾನ್ಯತೆ ಭಗವಂತನಿಂದ. ಎಲ್ಲೆಲ್ಲಿ ಕಾಸ್ ಇದೋ ಆ ಕಾಸ್ ಅದರಲ್ಲಿ ನಿಂತು ಕಾರಣತ್ವ ಲಕ್ಷಣವನ್ನು ಅದಕ್ಕೆ ಕೊಡ್ತಾನೆ. ಅಂದ್ರೆ ಉದಾಹರಣೆಗೆ ಇದು ಪ್ರಣವ ಓಂಕಾರ ತಗೊಂಡ್ರೆ ಓಂಕಾರದಿಂದ ವೇದಗಳೆಲ್ಲ ಹೊರಹೊಮ್ಮಿದೆ, ಎಲ್ಲ ಬಂದಿದೆ. ವರ್ಣೋತ್ಪತ್ತಿ ಆಯಿತು, ಮಹಾಮಂತ್ರಗಳ ಉತ್ಪತ್ತಿ ಆಯಿತು, ವೇದಗಳು ಪೌರುಷೇಯವಾದಂತಹ ಇತಿಹಾಸ ಪುರಾಣ, ಅಪೌರುಷೇಯವಾದ ವೇದಗಳು ಪೌರುಷೇಯವಾದ ಇತಿಹಾಸ ಪುರಾಣ ಎಲ್ಲವೂ ಕೂಡ ಓಂಕಾರದಿಂದ ಬಂದಿದೆ ಅಂತೇಳಿ. ಆ ಓಂಕಾರದಲ್ಲಿ ಇದ್ದು ಭಗವಂತ ಓಂಕಾರ ಪ್ರತಿಪಾದ್ಯನಾಗಿ, ಓಂಕಾರ ವಾಚ್ಯನಾಗಿ, ಓಂಕಾರದಲ್ಲಿಯೇ ಭಗವಂತ ವ್ಯಾಪ್ತನಾಗಿ ಇದ್ದು ಆ ಓಂಕಾರಕ್ಕೆ ಆ ಶಕ್ತಿಯನ್ನು, ಎಲ್ಲದಕ್ಕೂ ಕಾರಣಭೂತವಾಗುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದು ಬಿಂಬದಂತೆ ನಿಂತಿದೆ ಓಂಕಾರ, ಪ್ರತಿಬಿಂಬದಂತೆ ಎಲ್ಲ ಆಮ್ನಾಯಗಳು ಶಾಸ್ತ್ರಗಳು ಎಲ್ಲವೂ ಪ್ರತಿಬಿಂಬವಿದ್ದಂತೆ. ಈ ಬಿಂಬಕ್ಕೆ ಬಿಂಬದ ಲಕ್ಷಣ ಭಗವಂತ ಎಲ್ಲ ನಮ್ಮ ಒಳಗೆ ಬಿಂಬಾಕಾರನಾಗಿ ಇದ್ದಂತೆ ಇಲ್ಲಿ ಕೂಡ ಬಿಂಬದಂತೆ, ಬಿಂಬ ಸದೃಶ. ನಿಜವಾಗಿ ಜಡ ಪದಾರ್ಥಗಳಲ್ಲಿ ಬಿಂಬವೇ ಇಲ್ಲ. ಒಂದು ಕಲ್ಲು, ಒಂದು ಯಾವುದೋ ಒಂದು ಜಡ ಪದಾರ್ಥ ಕೊಂಡ್ರೆ ಅದರಲ್ಲಿರುವ ಭಗವದ್ ರೂಪಕ್ಕೆ ಬಿಂಬ ಅಂತ ಕರೆಯೋದಿಲ್ಲ. ಬಿಂಬ ಪ್ರತಿಬಿಂಬದ ವ್ಯವಹಾರ ಕೇವಲ ಚೇತನಗಳಲ್ಲಿ ಮಾತ್ರ. ಆದ್ರೆ ಭಗವಂತ ಕೇವಲ ಚೇತನಗಳನ್ನು ಮಾತ್ರ ನಿಯಮನ ಮಾಡ್ತಾನೆ ತಿಳ್ಕೋಬೇಡಿ, ಜಡವಸ್ತುಗಳನ್ನು ಕೂಡ ನಿಯಮನ ಮಾಡ್ತಾನೆ. ಬಿಂಬನಾಗಿ ಅಲ್ಲ, ಚೇತನಗಳಲ್ಲಿ ಬಿಂಬನಾಗಿ ನಿಯಮನ ಮಾಡ್ತಾನೆ, ಜಡಗಳಲ್ಲಿ ಬಿಂಬ ಸದೃಶನಾಗಿ ನಿಯಮನ ಮಾಡ್ತಾನೆ. ಬಿಂಬದಂತಂದ್ರೆ ಕಾರಣಭೂತನಾಗಿರುವುದು. ಬಿಂಬ ಹೇಗೆ ಕಾರಣಭೂತವಾಗಿದೋ ಹಾಗೆ ಭಗವಂತ ಕಾರಣಭೂತನಾಗಿದ್ದಾನೆ ಅನ್ನುವ ಆ ಅನುಸಂಧಾನದಿಂದ, ಆ ತಿಳುವಳಿಕೆಯಿಂದ, ದಟ್ ಕೈಂಡ್ ಆಫ್ ಅವೇರ್ನೆಸ್, ಎಲ್ಲ ಜಡವಸ್ತುಗಳಲ್ಲಿಯೂ ಬಿಂಬ ಸದೃಶನಾಗಿ ಭಗವಂತ ಇದ್ದಾನೆ ಅಂತ ಹೇಳಿ ಹೇಳ್ತಾ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು. ಭಗವಂತ ಕಾರಣ ವಸ್ತುಗಳಲ್ಲಿ ಇರುವುದು ಮಾತ್ರವಲ್ಲ, ಕಾರ್ಯವಸ್ತುಗಳಲ್ಲಿ ಇದ್ದು ಆ ಕಾರ್ಯತ್ವ ಬರುವ ಅಂತೆ ಮಾಡ್ತಾನೆ. ಉದಾಹರಣೆ ಮಣ್ಣು ಮಡಿಕೆ ತಗೊಂಡ್ರೆ ಮಣ್ಣು ಕಾರಣ, ಮಡಿಕೆ ಕಾರ್ಯ. ಮಣ್ಣು ಒಳಗೆ ಭಗವಂತ ನಿಂತು ಮಡಿಕೆ ಆಗುವ ಲಕ್ಷಣವನ್ನು ಮಣ್ಣಿಗೆ ಕೊಡ್ತಾನೆ. ಮಡಿಕೆ ಒಳಗೂ ಭಗವಂತ ನಿಂತು ಆ ಮಡಿಕೆ ಆಗುವ ಕಾರ್ಯ, ಆ ಮಡಿಕೆ ಆಗುವ ಶಕ್ತಿಯನ್ನು ಮಡಿಕೆಗೆ ಕೊಡ್ತಾನೆ. ಸೊ ಹೀಗೆ ಮಣ್ಣು ಒಳಗೂ ಭಗವದ್ ರೂಪ, ಮಡಿಕೆ ಒಳಗೂ ಭಗವದ್ ರೂಪ. ಅದು ಮಣ್ಣು ರೂಪದಲ್ಲಿರುವಾಗ ಭಗವದ್ ರೂಪ ಇದೆ, ಮಡಿಕೆ ರೂಪದಲ್ಲಿ ಅದು ಬಂದಾಗ ಅಲ್ಲಿ ಅದು ಭಗವದ್ ರೂಪ. ಎರಡು ಭಗವದ್ ರೂಪಗಳೆಲ್ಲ ಸಮಾನ ಒಂದೇ. ಆದರೆ ಆ ಮಣ್ಣಿನಲ್ಲಿರುವ ಭಗವದ್ ರೂಪ ಮಣ್ಣಿಗೆ ಮಣ್ಣಿನ ಲಕ್ಷಣವನ್ನು ಕೊಡ್ತಾನೆ, ಮಡಿಕೆ ಒಳಗಿರುವ ಭಗವದ್ ರೂಪ ಮಡಿಕೆಗೆ ಆ ಮಡಿಕೆ ಲಕ್ಷಣವನ್ನು ಕೊಡ್ತಾನೆ. ಹೀಗೆ ಭಗವ ಅನಂತಾನಂತ ರೂಪಗಳಿಂದ ಇದ್ದು ಭಗವಂತ ಈ ಕಾರಣ ಕಾರ್ಯದ ಚೈನ್ ಮೇಂಟೈನ್ ಮಾಡ್ತಾನೆ. ಹಿ ಮೇಂಟೈನ್ಸ್ ದಿಸ್ ಹೋಲ್ ಚೈನ್ ಪ್ರಾಸೆಸ್. ಇದರಾಗಿ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು, ಎಲ್ಲದರಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಪರಾತ್ಪರ ಶ್ರೇಷ್ಠರಾದವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿ ಚೇತನ ಅಚೇತನ ವಿಲಕ್ಷಣ. ಅಂದರೆ ಜಡವಸ್ತುಗಳು ಚೇತನ ವಸ್ತುಗಳು ಪ್ರಪಂಚದಲ್ಲಿದೆ, ಎಲ್ಲದರ ಒಳಗು ಅಂತರ್ಯಾಮಿತ್ವೇನ ಇದ್ದರೂ ಭಗವಂತ ಆ ವಸ್ತುಗಳ ಲಕ್ಷಣಗಳು ಭಗವಂತ. ಅಂದ್ರೆ ಏನು, ಜಡ ವಸ್ತುಗಳಲ್ಲಿರುವ ಭಗವಂತನಿಗೆ ಜಡತ್ವ ಲಕ್ಷಣವಿಲ್ಲ,
ಚೇತನ ವಸ್ತುಗಳಲ್ಲಿರುವ ಭಗವಂತನು ಆ ಚೇತನಕ್ಕಿಂತ ಅತಿ ಅಂದ್ರೆ ಮೀರಿ ನಿಂತಿದ್ದಾನೆ. ಅವನು ಚೇತನನೇ, ಪರಮಚೇತನ ಅವನು. ಸೊ ಸಾಮಾನ್ಯ ಚೇತನ ಅಲ್ಲ ಅನ್ನುವ ಉದ್ದೇಶದಿಂದ ಜಡಚೇತನ ವಿಲಕ್ಷಣ ಅಂದ್ರೆ ಎಲ್ಲದಕ್ಕಿಂತ ಭಿನ್ನ ಬೇರೆಯಾಗಿ ಹಿ ಹ್ಯಾಸ್ ಪ್ರಾಪರ್ಟೀಸ್ ವಿಚ್ ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಜಡ ಪ್ರಾಪರ್ಟೀಸ್ ಅಂಡ್ ಚೇತನ ಪ್ರಾಪರ್ಟಿ. ಅಂದ್ರೆ ಏನು, ಚೇತನ ಪದಾರ್ಥಗಳಿಗೆ ಮೀರಿ ನಿಂತಿದ್ದಾನೆ. ಜ್ಞಾನಾನಂದಾತ್ಮಕ ಚೇತನಗಳು ಜ್ಞಾನಾನಂದಾತ್ಮಕ, ಭಗವಂತ ಜ್ಞಾನಾನಂದಾತ್ಮಕ, ಆದ್ರೆ ಚೇತನಗಳಲ್ಲಿರುವ ಜ್ಞಾನಾನಂದಾತ್ಮಕತೆ ಅದು ಅಸ್ವತಂತ್ರವಾದದ್ದು, ಪರತಂತ್ರವಾದದ್ದು. ಭಗವಂತನಲ್ಲಿರುವ ಜ್ಞಾನ ಆನಂದಾತ್ಮಕತ್ವ ಅದು ಸ್ವತಂತ್ರವಾದದ್ದು ಅನ್ನುವ ಅವೇರ್ನೆಸ್ ಇಟ್ಕೋಬೇಕು. ಸೊ ಚೇತನ ಚೇತನ ವಿಲಕ್ಷಣ ಅಂತ ಕಾರಣದಿಂದ ಹೇಳೋದು. ಅನಂತ ಸತ್ಕಲ್ಯಾಣ ಗುಣಪೂರ್ಣ, ಅವನು ಅನಂತವಾದ ಅಂದ್ರೆ ಏನು, ಇನ್ಫೈನೈಟ್ ಟೈಪ್ಸ್ ಆಫ್ ಗುಣಾಸ್, ಈಚ್ ಗುಣ ಆಸ ಇನ್ಫೈನೈಟ್ ಅಮೌಂಟ್, ಹೀಗೆ ಅನಂತ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ತುಂಬಿದ್ದಾನೆ ಭಗವಂತ. ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಭೇದವನ್ನು ಚಿಂತನೆ ಮಾಡಬೇಕು. ಯಾಕಂದ್ರೆ ಆ ಗುಣಗಳು ಭಗವಂತನಿಗಿದೆ ಅಂತ ಹೇಳಿದ್ರೆ ಆ ಗುಣಗಳ ಮೇಲೆ ಆಧಾರ ಪಟ್ಟಿರುವಂತೆ ಆಗತ್ತೆ. ಇದು ಚೇತನ ಗುಣಗಳು ಅಂದ್ರೆ ಅವನೇ ಆ ಗುಣಗಳಾಗಿದ್ದಾನೆ ಅಂತ ನೋಡ್ಬೇಕು. ಅನುಪಮನು ಅವನು ಅನುಪಮ ಅನುಪಾಸಿತ, ಅನುಪಮನು ಉಪಾಸಿತ ಅಂತ ಎರಡು ವಿಧವಾಗಿ. ಅನುಪಮ ಅಂದ್ರೆ ಇನ್ಕಂಪೇರಬಲ್ ಪೀರ್ಲೆಸ್ ಅನ್ನುವುದು. ಉಪಾಸಿತ ಎಲ್ಲರಂದ್ರೂ ಉಪಾಸಿಸಲ್ಪಡುವನು. ಅನುಪಾಸಿತ ಅಂತ ಹೇಳಿದರೆ ಇದು ವಿಶೇಷವಾದ ಅರ್ಥ ಅಂತ ತಗೊಂಡ್ರೆ, ಅನುಪಾಸಿತ ಅಂತ ಹೇಳಿದ್ರೆ ಯಾರು ಸಮಯೋಗಿ ಇದ್ರೆ ಅವರು ಉಪಾಸನೆ ಮಾಡೋದಿಲ್ಲ ಭಗವಂತನನ್ನು, ಅವರವರ ಯೋಗ್ಯತಾನುಸಾರ ಭಗವಂತನನ್ನು ಉಪಾಸನೆ ಮಾಡುವ ಸಜ್ಜೀವಿಗಳಿದ್ದಾರೆ, ಉಪಾಸನೆ ಮಾಡದೆ ಕೆಡುವ ಕೆಟ್ಟ ಜೀವಿಗಳಿದ್ದಾರೆ ಅನ್ನುವ ಅರ್ಥದಲ್ಲಿ ವಿಶೇಷ ಅರ್ಥದ ಅನುಪಾಸಿತ. ಬಟ್ ಪಾಪ್ಯುಲರ್ ಐ ಮೀನ್ ಆಬ್ವಿಯಸ್ ಆಗಿರುವಂತಹದ್ದು ನಮಗೆ ಚೆನ್ನಾಗಿ ಇಲ್ಲಿ ಮೂಲತಃ ಇರುವಂತಹ ಅರ್ಥ ಉಪಾಸಿತ ಅಂತ ಹೇಳಿ. ಭಗವಂತ ಲಕ್ಷ್ಮಿ ಬ್ರಹ್ಮ ಮುಂತಾದ ಎಲ್ಲ ದೇವತೆಗಳಿಂದಲೂ ಉಪಾಸಿತನಾಗಿದ್ದಾನೆ. ಸೊ ಅನುಪಮನು ಉಪಾಸಿತ ಅನ್ನುವುದು ಪ್ರಸಿದ್ಧವಾದಂತಹ ಅರ್ಥ. ಅನುಪಮ ಅನುಪಾಸಿತ ಅನ್ನುವುದು ವಿಶೇಷವಾದ ಅರ್ಥದಲ್ಲಿ ತಗೋಬಹುದು. ಸೊ ಅಂದ್ರೆ ಭಗವಂತ ತಮೋಯೋಗ್ಯರಿಂದ ಉಪಾಸಿಸಲ್ಪಡುವುದಿಲ್ಲ, ಅವರವರಿಗೆ ಅವರವರಿಗೆ ಸೇರಬೇಕಾಗಿದ್ದ ಸ್ಥಾನಗಳಿಗೆ ಸೇರಿಸುತ್ತಾನೆ ಅಂತ ಹೇಳಿ. ಗುಣೋದಧಿ ಎಲ್ಲಾ ಗುಣಗಳಿಗೆ ಸಮುದ್ರಂತೆ ಇದ್ದಾನೆ ಅವನು. ಅನಘ ಪಾಪವಿಲ್ಲದವನು, ಪಾಪ ನಿಯಾಮಕನು, ಪಾಪಗಳನ್ನು ನಿರ್ಮೂಲನೆ ಮಾಡುವವನು, ತನ್ನನ್ನು ಆಶ್ರಯ ಮಾಡಿಕೊಂಡವರ ಪಾಪಗಳನ್ನು ತೆಗೆಯುವವನು. ಅಜಿತ ಅನಂತ, ಅಜಿತ ಅಂದ್ರೆ ಭಗವಂತ ಅವನು ಸೋಲು ಇಲ್ಲದವನು. ಸೋಲು ಇಲ್ಲದವನು, ಭಗವಂತನಿಗೆ ಸೋಲಿಲ್ಲ ಅಂತ ಹೇಳುವುದು ಏನು ಅಂತ ಹೇಳಿದರೆ, ಆ ಭಗವಂತನಿಗೆ ಸೋಲಿಲ್ಲ ಅಂತ ಹೇಳಿದ್ರೆ ಅವನು ಸ್ವತಂತ್ರನಾಗಿದ್ದಾನೆ, ಎಲ್ಲರ ಸ್ವತಂತ್ರರು. ಸೋಲು ಇರಬೇಕಂದರೆ ಆ ಸೋಲು ಕೊಡುವ ಶಕ್ತಿ ಇನ್ನೊಂದಿರಬೇಕು, ಅದು ಅಂತಹ ಶಕ್ತಿ ಯಾವುದು ಇಲ್ಲ. ಅವನೇ ಆ ಜಯ ವಿಜಯಗಳಲ್ಲಿ ಕೂಡ ವಿಕ್ಟರಿ ಅಂಡ್ ಡಿಫೀಟ್ ಅನ್ನುವ ಶಬ್ದಗಳು ಯಾವುದಿದೋ ಆ ಶಬ್ದಗಳಲ್ಲಿ ಅಂದ್ರೆ ಆ ಶಬ್ದ ಪ್ರತಿಪಾದ್ಯವಾದ ಭಾವಗಳಲ್ಲಿ ಕೂಡ ಭಗವಂತ ತುಂಬಿದ್ದಾನೆ. ಭಾವಾದ್ವೈತ ಅನ್ನೋದು ನಾವು ನೋಡಿದ್ವಲ್ಲ, ಹಾಗೆ ಎಲ್ಲ ಭಾವಗಳಲ್ಲಿಯೂ ಭಗವದ್ ರೂಪ ತುಂಬಿದೆ. ಆ ಕಾರಣದಿಂದ ಜಯಾಪಜಯಗಳಲ್ಲಿಯೂ ಭಗವಂತನ ರೂಪ ತುಂಬಿದೆ. ಆ ಕಾರಣದಿಂದ ಅವನು ಅಜಿತ, ಸೋಲಿಲ್ಲದವನು ಅಂತ ಹೇಳುವುದು. ಸೊ ಸ್ವತಂತ್ರ ಅನ್ನುವ ಅರ್ಥದಲ್ಲಿ ಅನಂತ, ಭಗವಂತನಿಗೆ ಕೊನೆ ಇಲ್ಲದವನು. ಅನಂತ ಅಂದ್ರೆ ದೇಶತಃ ಕಾಲತಃ ಗುಣತಃ ಮೂರು ವಿಧವಾಗಿ ಕೂಡ ಇನ್ಫೈನೈಟ್ನೆಸ್ ಇರುವವನು. ನಿಷ್ಕಿಂಚನ ಧನಪ್ರಿಯ ಅಂತೇಳಿ, ನಿಷ್ಕಿಂಚನ ಧನಪ್ರಿಯ. ಏನು ನಿಷ್ಕಿಂಚನ ಧನಪ್ರಿಯ ಅಂತ ಹೇಳಿದ್ರೆ, ಇದು ಬಹಳ ಕಡೆ ನಾವು ನೋಡ್ತೀವಿ. ನಿಷ್ಕಿಂಚನ ಜನಪ್ರಿಯ ಅಂತ ಹೇಳಿದರೆ ಎರಡು ಮೂರು ವಿಧಗಳಿಂದ ಅರ್ಥ ನೋಡ್ತಾರೆ. ನಿಷ್ಕಿಂಚನ ಅಂದ್ರೆ ಏನು ಇಲ್ಲದವರು, ಕಿಂಚನ ಅಂದ್ರೆ ಏನು ದ್ರವ್ಯಗಳು. ನಿಷ್ಕಿಂಚನ ಅಂತ ಹೇಳಿದರೆ ಬಡರು ಅಂದ್ರೆ ಜ್ಞಾನದಿಂದ ತುಂಬಿದ್ದಾರೆ, ಆದ್ರೆ ಮೆಟೀರಿಯಲಿಸ್ಟಿಕ್ ನಲ್ಲಿ ಅವರು ಏನು ಇಲ್ಲದವರು, ಬಡವರಾಗಿರುವಂತಹವರು. ಅಂದ್ರೆ ಭಕ್ತರಾಗಿ ಬಡವರಾಗಿದ್ದವರಿಗೆ ಪ್ರಿಯನಾಗಿದ್ದಾನೆ ಅಂತ ಒಂದು ಅರ್ಥ. ಇನ್ನೊಂದು ನಿಷ್ಕಿಂಚನ ಜನಪ್ರಿಯ ಅಂತ ಹೇಳಿದರೆ ಯಾರಾದರೆ ಕಿಂಚನ ಯಾವ ದ್ರವ್ಯಗಳು ಅದನ್ನು ಅಂದ್ರೆ ಬೇಡ, ನಿರ್ಗತವಾದ ಕಿಂಚನ ಯಾವ ದ್ರವ್ಯವೂ ನಮಗೆ ಬೇಡ ಅಂತ ಹೇಳಿ ದ್ರವ್ಯವನ್ನು ತ್ಯಾಗ ಮಾಡಿದವರು. ಅಂದ್ರೆ ಬಡವರಂತಲ್ಲ, ಅವರು ಆಕ್ಸೆಸ್ ಇದ್ದರು, ಅನೇಕ ಸಂಪತ್ತುಗಳಿದ್ದರೂ ಆ ಸಂಪತ್ತನ್ನು ಬೇಡ ಅಂತ ತುಣೀಕಾರ ಮಾಡಿ ವೈರಾಗ್ಯದಿಂದ ತುಂಬಿದವರು ಯಾರಿದ್ದಾರು, ಅಂತಹ ವೈರಾಗ್ಯಶಾಲಿಗಳಾದ ಜನಗಳಿಗೆ ಪ್ರಿಯನಾಗಿದ್ದಾನೆ. ಇಲ್ಲ ನಿಷ್ಕಿಂಚನ ಜನಪ್ರಿಯ, ನಿಷ್ಕಿಂಚನ ಜನರು ಅಂದ್ರೆ ಏನು, ಯಾರಾದರೆ ಈ ಸಾಮಾನ್ಯ ದ್ರವ್ಯಜ್ಞಾನವಲ್ಲದೆ ನಿಷ್ಕಿಂಚನ ಅಂತ ಹೇಳಿದರೆ ದೇವತಾವಿತ್ತ ಅವರು ನಿತರಾಮ್ ಅಂದ್ರೆ ನಿಷ್ಕಿಂಚನ ನಿರ್ಗತ ಅಂತ ಹೇಳದೆ ನಿತರಾಮ್ ತುಂಬಾ ಇರುವಂತಹದ್ದು. ನಿಷ್ಕಿಂಚನ ನಿತರಾಂ ಕಿಂಚನ ಅಂದ್ರೆ ಈ ದ್ರವ್ಯ ಯಾವ ದ್ರವ್ಯ ಜ್ಞಾನ ದ್ರವ್ಯ, ಆ ದ್ರವ್ಯದಿಂದ ತುಂಬಿದವರು ನಿಷ್ಕಿಂಚನರು ಅಂದ್ರೆ ನಿತರಾಂ ಕಿಂಚನ, ಆ ಜ್ಞಾನ ದ್ರವ್ಯದಿಂದ ತುಂಬಿದವರು ಇಲ್ಲ ದೇವತಾ ಸಂಪತ್ತು ಇರುವಂತಹವರು, ಅಂತಹ ದೇವತಾ ಸಂಪತ್ತಾದ ಜ್ಞಾನ ಉಳ್ಳವರು ಅಂತ ಜ್ಞಾನಿಗಳಿಗೆ ಪ್ರಿಯನಾಗಿದ್ದಾನೆ ಅಂತೇಳಿ ನಿಷ್ಕಿಂಚನ ಜನಪ್ರಿಯ ಅಂತೇಳಿ ಈ ವಿಧವಾಗಿ. ಇಲ್ಲ ಕಿಂಚನ ಅಂದ್ರೆ ಸ್ವಲ್ಪವಾದದ್ದು ಅಲ್ಪವಾದದ್ದು ಅದು ಅಜ್ಞಾನ, ಆ ನಿಷ್ಕಿಂಚನ ಅಂದ್ರೆ ಆ ಅಲ್ಪವಾದಂತಹ ತುಚ್ಛವಾದ ಆ ಅಜ್ಞಾನ ಇಲ್ಲದೆ ಇರುವಂತಹವರು ನಿಷ್ಕಿಂಚನರು ಅಂದ್ರೆ ಅಜ್ಞಾನವಿಲ್ಲದವರು, ಅಜ್ಞಾನವನ್ನು ದೂರ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ ಅವರು ನಿಷ್ಕಿಂಚನರು, ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಪ್ರಿಯನಾಗಿದ್ದಾನೆ ಅಂತ ಹೇಳಿ. ಇಲ್ಲ ನಿಷ್ಕಿಂಚನ ಜನಪ್ರಿಯ ಅಂದ್ರೆ ಕಿಂಚನ ಅಂದ್ರೆ ದ್ರವ್ಯ ಎನಿ ಮೆಟೀರಿಯಲ್ ಅಂತೇಳಿ, ಅದು ಮಾನುಷವಿತ್ತವಾಗಬಹುದು, ಪ್ರಾಕೃತ ವಿತ್ತವಾಗಬಹುದು, ದೈತ್ಯ ವಿತ್ತವಾಗಬಹುದು, ಅಂದ್ರೆ ಪಾಪ ಸಂಬಂಧವಾದಂತಹ ವಿತ್ತ ಯಾವ್ದಿದೋ ಅವೆಲ್ಲವನ್ನು ಬೇಡ ಅಂತೇಳಿ, ಅಂದ್ರೆ ಮಾನುಷ್ಯ ವಿತ್ತ ಬೇಡ, ಪ್ರಾಕೃತ ವಿತ್ತ ಬೇಡ, ದೈತ್ಯ ವಿತ್ತ ಬೇಡ, ಆದರೆ ಜ್ಞಾನ ವಿತ್ತ ಮಾತ್ರ ಬೇಕು ಅಂತ ಭಾವನೆ ಇರುವಂತಹ ಅವರು, ಅಂತಹ ಸ್ವಭಾವ ಇರುವಂತಹ ಅವರು ಮುಕ್ತಿಯೋಗ್ಯ ಜನರಿಗೆ ಪ್ರಿಯನಾದವನು ಅಂತೇಳಿ ನಿಷ್ಕಿಂಚನ ಜನಪ್ರಿಯ ಅಂತೇಳಿ ಈ ವಿಧವಾಗಿ ನಿಷ್ಕಿಂಚನ ಜನಪ್ರಿಯ ಅಂತ ಭಗವಂತನನ್ನು ನಾವು ಕರಿತೀವಿ. ಅವನು ನಿರ್ವಿಕಾರ ನಿರಾಶ್ರಯ ಅಂತೇಳಿ, ವಿಕಾರವಿಲ್ಲದವನು ಭಗವಂತನಿಗೆ ವಿಕಾರವಿಲ್ಲ. ಏನು ವಿಕಾರವಿಲ್ಲ ಅಂತ ಹೇಳಿದರೆ, ಇದನ್ನು ನಾವು ಭಗವಂತ ಸರ್ವವ್ಯಾಪ್ತನಾಗಿದ್ದಾನೆ ನಾವು ನೋಡ್ತೀವಿ, ರಾಮದೇವರು ಕೃಷ್ಣದೇವರು ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿದ್ದಾರೆ ಅಂತೇಳಿ. ಭಗವಂತ ಸರ್ವವ್ಯಾಪ್ತನಾಗಿದ್ದರೆ ಅವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೇಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ? ಅವನು ಸರ್ವವ್ಯಾಪ್ತ, ರಾಮದೇವರು ಕೃಷ್ಣ ಎಲ್ಲರೂ ಕೂಡ ಸರ್ವವ್ಯಾಪ್ತರು, ರಾಮದೇವರು ಎಲ್ಲ ಕಡೆ ಇದ್ದಾನೆ, ಕೃಷ್ಣನೇ ಎಲ್ಲ. ಆದ್ರೆ ನಾವು ಇಲ್ಲಿಂದ ಭಗವಂತ ಹಸ್ತಿನಾಪುರದಿಂದ ದ್ವಾರಕ್ಕೆ ಹೋದ, ಈಗ ಒಂದು ಜಾಗ, ಸೊ ವಿಕಾರ ಬಂತಲ್ಲವ ಭಗವಂತನಿಗೆ, ಅಂದ್ರೆ ಇಲ್ಲಿ ಇದ್ದ ಇಲ್ಲಿಂದ ಅಲ್ಲಿಗೆ ಹೋದ ಅಂದ್ರೆ ಇಲ್ಲಿ ಇಲ್ಲ, ಈಗ ಅಲ್ಲಿ ಇದ್ದಾನೆ ಅಲ್ಲಿಲ್ಲ. ಸೊ ಹೀಗೆ ಭಗವಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದ ಅಂತ ಹೇಳಿದರೆ ಮುಂದೆ ಇದ್ದ ಜಾಗದಲ್ಲಿ ಇಲ್ಲ ಈಗ, ಸೊ ವಿಕಾರ ಬಂತಲ್ಲವ ಭಗವಂತನಿಗೆ ಅಂತ ಸಂದೇಹ ಬರುತ್ತೆ. ಆದ್ರೆ ಭಗವಂತ ಅವನು ಎಲ್ಲ ಕಡೆ ವ್ಯಾಪ್ತನಾಗಿರುವ ಭಗವದ್ ರೂಪ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿದ ಅಂತ ಹೇಳಿದರೆ ಅದು ಕಾಣಿಸಿಕೊಂಡ, ಲೋಕದೃಷ್ಟಿಯಲ್ಲಿ ಕಾಣಿಸಿಕೊಂಡ ಅಂತ ಅರ್ಥವೇ ಹೊರತು, ಅವನು ನಾವು ನೋಡಿ ದ್ರೌಪದಿ ದೇವಿ ಮೊರೆ ಇಟ್ಟಾಗ ಕೃಷ್ಣ ಬಂದು ಕಾಪಾಡಿದ, ಸೊ ಭಗವಂತ ಎಲ್ಲ ಕಡೆ ಇದ್ದಾನಾದ ಕಾರಣದಿಂದ ಅಲ್ಲಿ ಕಾಣಿಸಿಕೊಡದೇ ಇರುವ ಕೃಷ್ಣ ಕಾಣಿಸಿಕೊಟ್ಟ, ಸೊ ಎಲ್ಲ ಕಡೆ ಅವನು ಇದ್ದಾನೆ ಅನ್ನೋದಕ್ಕೆ ಈ ವಿಧವಾದ ಅನೇಕ ಉದಾಹರಣೆಗಳು ಬರುತ್ತೆ. ಸೊ ಕೃಷ್ಣ ಎಲ್ಲ ಕಡೆನೂ ಯಾವಾಗಲೂ ಇದ್ದ, ಆದರೆ ಎಲ್ಲೆಲ್ಲಿ ಕಾಣಿಸಿಕೊಡಬೇಕೋ ಅಲ್ಲಿ ಲೋಕ ರೀತಿಯಲ್ಲಿ ಕಾಣಿಸಿಕೊಡ್ತಾ ಇದ್ದ ಅಷ್ಟೇ ಹೊರತು ಅದು ವಿಕಾರವಲ್ಲ ಭಗವಂತನಿಗೆ ಅಂತ, ಅದಕ್ಕೆ ನಿರ್ವಿಕಾರ. ಸೊ ಎಲ್ಲೆಲ್ಲಿ ನಮಗೆ ವಿಕಾರದ ಸೂಚನೆಗಳು ಕಾಣಿಸಿಕೊಡುತ್ತೆ, ಉದಾಹರಣೆಗೆ ಭಗವಂತನಿಗೆ ಹೇರ್ ಕಟ್ ಆಯ್ತು, ಕೂದಲನ್ನು ಕಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಪ್ರಾಕೃತವಾದ ಕೂದಲು ಇಲ್ಲ ಅವನಿಗೆ, ವಿಕಾರ ಎಲ್ಲಿ ಕೂದಲು ಕಟ್ಟಾದ್ರಿಂದ ವಿಕಾರ ಬಂತಲ್ಲ ಅಂದ್ರೆ ಇಲ್ಲ, ಅದನ್ನು ಭಗವಂತ ಅಲ್ಲಿ ಸೃಷ್ಟಿ ಮಾಡಿ ಹಾಕಿದ ಜನಗಳಿಗೆ ದೈತ್ಯರಿಗೆ ಮೋಹವನ್ನು ಉಂಟು ಮಾಡುವುದು ಉದ್ದೇಶವಾಗಿದೆ, ಜ್ಞಾನಿಗಳಿಗೆ ಆನಂದವನ್ನು ಪ್ರಮದಿಯ ಮೋಹಕ ದ್ವೇಷ ಬಾದಾಮ್ ಅಂತ ಹೇಳಿದಂತೆ ಜ್ಞಾನಿಗಳಿಗೆ ಆನಂದವನ್ನು ಕೊಡ್ತಾನೆ, ದೈತ್ಯರಿಗೆ ಮೋಹವನ್ನು ಕೊಡ್ತಾನೆ, ಇಂತಹ ಕಾರ್ಯಗಳನ್ನು ಮಾಡ್ತಾನೆ, ಅವನಿಗೆ ವಿಕಾರವಿಲ್ಲ, ಆ ವಿಕಾರ ರಾಹಿತ್ಯ ಅನ್ನುವುದು ಚಿಂತನೆ, ಅದಕ್ಕೆ ನಿರ್ವಿಕಾರ ಅಂತ ಹೇಳಿ. ನಿರಾಶ್ರಯ ಅಂದ್ರೆ ಆಶ್ರಯವಿಲ್ಲದವನು ಅಂದ್ರೆ ಆಶ್ರಯ ಬೇಕಾದಿಲ್ಲ ಅವನಿಗೆ, ಆಶ್ರಯವಿಲ್ಲದವನು ಅಂದ್ರೆ ಆಶ್ರಯ ಎಲ್ಲರಿಗೆ ಆಶ್ರಯ ಭೂತನಾಗಿದ್ದಾನೆ, ಅವನಿಗೆ ಯಾರು ಆಶ್ರಯರಲ್ಲ. ಆಶ್ರಯವಿಲ್ಲದವನು ಅಂದ್ರೆ ಆಶ್ರಯವಿರುವ ಅವಶ್ಯಕತೆ ಇಲ್ಲದವನು, ಒನ್ ಹೂ ಡಸ್ ನಾಟ್ ಹ್ಯಾವ್ ಎನಿ ನೀಡ್ ಫಾರ್ ಆಶ್ರಯ, ಸಪೋರ್ಟ್ ಅವನಿಗೆ ಬೇಕಾಗಿಲ್ಲ, ಅದಕ್ಕೆ ನಿರಾಶ್ರಯ. ಆಶ್ರಯ ರಹಿತನು ಅಂದ್ರೆ ಆಶ್ರಯ ಬೇಕಾದಿಲ್ಲ, ಬೇಕಾಗಿಲ್ಲ ಅವನಿಗೆ ಅನ್ನುವ ಅರ್ಥದಲ್ಲಿ ನಿರಾಶ್ರಯ, ಆಶ್ರಯ ಅವಶ್ಯಕತೆ ಇಲ್ಲದವನು ಅಂತೇಳಿ. ಅವನು ಅವ್ಯಕ್ತ ಪ್ರತಿಪಾದ್ಯನು, ಸೊ ಅವನು ನಿರಾಶ್ರಯ ಅವ್ಯಕ್ತ ಅಂತೇಳಿ. ಸೊ ಅವ್ಯಕ್ತ ಭಗವಂತ ಅವನು ವ್ಯಕ್ತ ಅವ್ಯಕ್ತ, ಸೊ ಅವತಾರಗಳಲ್ಲಿ ವ್ಯಕ್ತನಾದ, ಆದ್ರೆ ವ್ಯಕ್ತನಾದರೂ ಅವನು ಅವ್ಯಕ್ತ ಅಂದ್ರೆ ಕಾಣಿಸಿಕೊಡಬೇಕನ್ಕೊಂಡಾಗ ತನ್ನ ಇಚ್ಛಾನುಸಾರವಾಗಿ ಕಾಣಿಸಿಕೊಟ್ಟ ಅಷ್ಟೇ ಹೊರತು ಅದು ಕಂಪಲ್ಸರಿ ಅಂದ್ರೆ ಭಗವಂತನ ಇಚ್ಛೆಯಂತೆ ಆಗುವಂತಹದ್ದು ಅವ್ಯಕ್ತ. ವ್ಯಕ್ತನ ಅಂದ್ರೆ ಕಾಣಿಸಿಕೊಡಬೇಕನ್ಕೊಂಡಾಗ ಮಾತ್ರ ಕಾಣಿಸಿಕೊಡ್ತಾನೆ, ಇಲ್ಲದೆ ಕಾಣಿಸಿಕೊಳ್ಳೋದಿಲ್ಲ ಅನ್ನುವ ಅರ್ಥದಲ್ಲಿ ಅವ್ಯಕ್ತ ಅಂದ್ರೆ ಯಾರಿಗೂ ತಾನು ಗೋಚರನಲ್ಲ ಅಂತ ಹೇಳಿದ್ರೆ, ವ್ಯಕ್ತನಲ್ಲ ಅಂತ ಹೇಳಿದ್ರೆ, ಯಾವಾಗ ವ್ಯಕ್ತನಾಗಬಾರದಂತ ಭಾವನೆ ಮಾಡ್ತಾನೋ ಆವಾಗ ಅವನು ವ್ಯಕ್ತನಲ್ಲ, ಅವ್ಯಕ್ತ ಅಂದ್ರೆ ಅಷ್ಟೇ ಅಲ್ಲದೆ ಅವ್ಯಕ್ತ ಅಂದ್ರೆ ಮನೋವಾಕ್ಕಾಯ ನಮಗೆ ಸೆನ್ಸ್ ಆರ್ಗನ್ಸ್ಗೆ ಪ್ರಾಕೃತಿಕ ಇಂದ್ರಿಯಗಳಿಗೆ ಗೋಚರನಲ್ಲ, ವ್ಯಕ್ತನಲ್ಲ, ಅವ್ಯಕ್ತ ಅಂದ್ರೆ ಪ್ರಾಕೃತ ಇಂದ್ರಿಯಗಳಿಗೆ ಅಗೋಚರನು, ಕಾಣಿಸಿಕೊಳ್ಳದೇ ಇರುವವನು ಅನ್ನುವ ಅರ್ಥ. ಆ ಅರ್ಥದಲ್ಲಿ ಕೂಡ ಅವ್ಯಕ್ತ, ವ್ಯಕ್ತನಲ್ಲ ಅಂದ್ರೆ ಪ್ರಾಕೃತ ಇಂದ್ರಿಯಗಳಿಗೆ ವ್ಯಕ್ತನಲ್ಲ ಅಂತ, ಅವ್ಯಕ್ತ ಅಂತ ಹೇಳಿ ಇಂತಹ ಭಗವಂತನ ಅವನು ಅವನನ್ನು ನಾವು ಚಿಂತನೆ ಮಾಡಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಅನಗ ಅಜಿತ ಅನಂತ ನಿಶ್ಚಿಂಜನಿಗ ನಿರಾಶೆ ಅವ್ಯಕ್ತ ಅಂತ ಭಗವಂತನ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಅವನು ಏನ್ ಮಾಡಿದ್ರೆ ಏನಾಗತ್ತೆ ಅನ್ನೋ ನೆಕ್ಸ್ಟ್ ವರ್ಷದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವನು ಇನ್ನು ಕೂಡ ಎಂತ ಅವನು ಅಂದ್ರೆ, ಗೋಪ ಭೀಯ ಭವಾಂಧಕಾರಕ್ಕೆ ದೀಪ ಒದಗೆ ಸಕಲ ಸುಖ ಸದನೋಪರಿಗ್ರಹವೆನಿಸುತ್ತಿಪ್ಪದು ಹರಿಕಥಾಮೃತವು, ಗೋಪತಿ ಜಗನ್ನಾಥ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರನ್ನು ಆಪವರ್ಗರ ಮಾಡುವನು ಮಹ ದುಃಖ ಭವದಿಂದ ಅಂತೇಳಿ. ಇಲ್ಲಿ ಭಗವಂತನ ಇಂತಹ ಚಿಂತನಾ ಕ್ರಮ ಮಾಡಿದಾಗ ನಮಗೆ ಒದಗಿ ಬರುವ ಲಾಭವೇನು, ವಾಟ್ ಇಸ್ ದೇರ್ ಫಾರ್ ಅಸ್ ಇನ್ ದಟ್ ಅನ್ನುವ ಅರ್ಥ. ನಮ್ಗೆ ಏನು ಒದಗಿ ಬರುತ್ತೆ, ಅದರಿಂದ ನಮ್ಗೇನು ಪ್ರಯೋಜನ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಎಂತವನು ಗೋಪ ಅಂತೇಳಿ. ಗೋಪ ಒಂದು ಸ್ಥೂಲವಾದ ಅರ್ಥ, ಗೋಪಾಲ ಗೋವುಗಳನ್ನು ಪಾಲನೆ ಮಾಡಿದವನು. ಅದೇ ಗೋಪ ಅಂತ ಹೇಳಿದರೆ ಅವನು ಗೋ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಗೋ ಅಂದ್ರೆ ಕಿರಣಗಳು, ಗೋ ಅಂದ್ರೆ ವಜ್ರಾಯುಧ, ಗೋ ಅಂದರೆ ವೇದ ವಾಕ್ಯಗಳಿಗೆ ಗೋ ಅಂತ ಕರೀತಾರೆ, ಇಲ್ಲ ಇನಿ ಆಮ್ನ ಯಾವುದೇ ಶಾಸ್ತ್ರ ವಾಕ್ಯಗಳೆಲ್ಲದಕ್ಕೂ ಗೋ ಅಂತ ಕರೀತಾರೆ. ಈ ವಿಧವಾಗಿ ಗೋ ಅನ್ನುವ ಶಬ್ದಕ್ಕೆ ಎಲ್ಲ ಈ ಅರ್ಥಗಳೆಲ್ಲ ಇದೆ. ಅವನು ಗೋಪ ಅಂದ್ರೆ ಆ ವೇದಗಳನ್ನು ಅಧ್ಯಯನ ಮಾಡುವವರು ಕೂಡ ಗೋವುಗಳು, ಗೋವುಗಳು ಜ್ಞಾನಿಗಳು, ಅವ್ರಿಗೂ ಗೋ. ಸೊ ಈ ಎಲ್ಲರನ್ನು ಕಾಪಾಡುವವನು ಅಂದ್ರೆ ವಜ್ರಾಯುಧಾರಿ ಇಂದ್ರನ್ನು ಕಾಪಾಡ್ತಾನೆ. ಗೋ ಅಂದ್ರೆ ಗೋವುಗಳನ್ನು ಕಾಪಾಡ್ತಾನೆ. ಗೋ ಅಂದ್ರೆ ಗೋವಿನಲ್ಲಿರುವ ಮುಕ್ಕೋಟಿ ದೇವತೆಗಳಿದ್ದಾರೆ, ಅವರೆಲ್ಲರನ್ನು ಕಾಪಾಡ್ತಾನೆ ಭಗವಂತ. ಗೋಪ ಗೋ ಅಂದ್ರೆ ವೇದಗಳನ್ನು ಕಾಪಾ ಅಂದ್ರೆ ವೇದ ಅರ್ಥವನ್ನು, ವೇದಾರ್ಥಗಳನ್ನು ಕಾಪಾ ಅಂದ್ರೆ ವೇದಗಳ ಅರ್ಥಾನುಸಾರವಾಗಿ ತಾನು ಪ್ರವರ್ತನೆ. ಭಗವಂತ ಸ್ವತಂತ್ರನಾದರೂ ತನ್ನ ಇಷ್ಟ ಬಂದಂತೆ ತಾನು ಮಾಡಬಹುದು, ಆದರೂ ವೇದಗಳಲ್ಲಿ ಇರುವ ಆ ಅರ್ಥಗಳು ಹೇಗಿದೆ ಅದಕ್ಕೆ ತಕ್ಕಂತೆ ಭಗವಂತ ಪ್ರವರ್ತನೆ ಮಾಡ್ತಾನೆ. ಯಾಕೆ ಅಂದ್ರೆ ವೇದ ರಕ್ಷಕನ ಆಗಿರುವ ಕಾರಣದಿಂದ. ಅವನು ಅಸ್ವತಂತ್ರ ಅಲ್ಲ, ಏನ್ರಿ ಭಗವಂತನಿಗೆ ಬೇರೆ ದಾರಿ ಇಲ್ಲ, ವೇದಗಳಲ್ಲಿ ಹೇಗೆ ಹೇಳಿದ್ದ ಹಾಗೆಯೇ ಭಗವಂತ ನಡ್ಕೋಬೇಕು. ಸೊ ಹೀ ಈಸ್ ಆಲ್ಸೋ ಬೌಂಡ್ ಬೈ ಸಮಥಿಂಗ್ ಅನ್ನುವ ಭಾವನೆ ಬರ್ಲಕ್ಕೆ ಅವಕಾಶವಿದೆ. ಅದನ್ನು ಇಲ್ಲಿ ನಾವು ಈ ಗೋಪ ಅನ್ನುವ ಶಬ್ದದಿಂದ ನಾವು ಆ ಭಾವನೆಯನ್ನು ತೆಗೆದು ಬಿಡಬಹುದು. ಅವನು ಗೋ ವೇದಾರ್ಥಗಳನ್ನು ಕಾಪಾಡಬೇಕಂತ ಮಾಡ್ತಾನಷ್ಟೇ ಹೊರತು ಅವನು ಅದರಿಂದ ಬದ್ಧನಲ್ಲ, ಆ ಬಂಧನಕ್ಕೆ ಒಳಗಾಗಿಲ್ಲ ಭಗವಂತ. ಗೋ ರಕ್ಷಕ, ವೇದಾರ್ಥ ರಕ್ಷಕನಾಗಿರುವ ಕಾರಣದಿಂದ ಗೋಪ ಅವನು ವೇದಾರ್ಥಾನುಸಾರವಾಗಿ ನಡೆಸಿಕೊಳ್ತಾನಷ್ಟೇ, ಸ್ವತಂತ್ರನಾಗೇ ಮಾಡ್ತಾನೆ ಅದು ಅಂತ. ಗೋಪ ಭೀಯ ಅಂತೇಳಿ, ಭೀಯ ಅಂತ ಹೇಳಿದ್ರೆ ಏನು ಅವನು ಭೀಯ ಅಂತ ಹೇಳಿದ್ರೆ ಯಾರಾದರೆ ಆ ಜ್ಞಾನ ಮಾರ್ಗದಲ್ಲಿ ನಡ್ಕೊಳ್ಳೋದಿಲ್ಲವೋ ಅಂತವರನ್ನು ಭಗವಂತ ಕಾಪಾಡ, ಅವರಿಗೆ ಭಯ ಉಂಟು ಮಾಡ್ತಾನೆ. ಗೋಪರಿಗೆ ಭಯ ರಹಿತತ್ವ ಕೊಡ್ತಾನೆ, ಆದ್ರೆ ಗೋಪರಾಗದಿರುವವರಿಗೆ ಭೀಯ ಭಯವನ್ನು ಕೊಡ್ತಾನೆ. ಸೊ ಇಲ್ಲ, ಯಾರಾದರೆ ಜ್ಞಾನಿಗಳಿದ್ದಾರೋ, ಗೋಪರಿದ್ದಾರೋ, ಅವರಿಗೆ ಎಲ್ಲರೂ ಭಯಪಡುವಂತೆ ಮಾಡ್ತಾನೆ. ಅಂದ್ರೆ ಅಜ್ಞಾನಿಗಳು ಜ್ಞಾನಿಗಳಿಗೆ ಭಯಪಡುವಂತೆ ಮಾಡ್ತಾನೆ ಗೋಪ ಭೀಯ. ಸೊ ಇವ ಗೋಪ ಭೀಯ ಅನ್ನೋದು ಎರಡು ಸಪರೇಟ್ ಪದಗಳಾಗಿ ತಗೋಬಹುದು, ಇಲ್ಲ ಗೋಪರಿಗೆ ಭೀಯ ಅಂತ ಒಟ್ಟಿಗೆ ತಗೋಬಹುದು. ಸೊ ಪ್ರಸಿದ್ಧವಾಗಿರುವ ಅರ್ಥ ಗೋಪನೂ ಆಗಿದ್ದಾನೆ, ಭೀಯನೂ ಆಗಿದ್ದಾನೆ ಭಗವಂತ. ಗೋಪನು ಭೀಯನಾಗಿದ ಭಗವಂತ. ಇಷ್ಟೇ ಅಲ್ಲದೆ ಭವಾಂಧಕಾರಕ್ಕೆ ದೀಪ, ಅವನು ಭವಾಂಧಕಾರಕ್ಕೆ ದೀಪ. ಭವ ಅಂದ್ರೆ ಸಂಸಾರ, ಅಂಧಕಾರ ಅಂದ್ರೆ ಕತ್ತಲು, ಭವ ಅಂಧಕಾರ ಸಂಸಾರವೆನ್ನುವ ಕತ್ತಲು, ಭವಾಂಧಕಾರಕ್ಕೆ ದೀಪ. ಈ ಕತ್ತಲಿನಲ್ಲಿ ಕತ್ತಲು ಹೋಗಬೇಕಂದ್ರೆ ದೀಪ ಬೇಕು. ಈ ಸಂಸಾರದ ಬಂಧನಗಳಿಂದ ಬಿಡುಗಡೆ ಬರಬೇಕಂದರೆ ಭಗವಂತನ ಅನುಗ್ರಹ ಬೇಕು. ಭಗವಂತ ದೀಪದಂತೆ ಪ್ರಕಾಶ, ಜ್ಞಾನ ಪ್ರಕಾಶವನ್ನು ಕೊಟ್ಟಾಗ ಸಂಸಾರ ಬಂಧನ ಅಂದ್ರೆ ಸಂಸಾರ ಬಂಧನ ಅಂದ್ರೆ ಸಂಸಾರದಲ್ಲಿ ಇದ್ರೂ ಸಂಸಾರ ಬಂಧನವಿಲ್ಲದೆ ಇರುವಂತಹದ್ದು ಇದು ನಳಿನಿ ದಳದಂತೆ. ಸೊ ಪದ್ಮಪತ್ರ ಮಿವಾಂಭಸ ಅಂತ ಹೇಳಿ ನೀರಿನಲ್ಲಿರುವ ಪದ್ಮಪತ್ರ ಇದ್ದಂತೆ ನಾವು ಸಂಸಾರದಲ್ಲಿ ಇದ್ದರೂ ಕೂಡ ಆ ಸಂಸಾರದ ಬಂಧನೆ ಅದಕ್ಕೆ ಒಳಗಾಗದೇ ಇರುವಂತೆ ಮಾಡುವ ಸಾಮರ್ಥ್ಯ ಭಗವಂತನಿಗೆ. ಅದಕ್ಕೆ ಭವಾಂಧಕಾರಕ್ಕೆ ದೀಪ, ಒದಗಿ ಅಂತಹ ಭಗವಂತ ಒದಗಿ ಬಂದರೆ ಏನಾಗುತ್ತೆ, ಸಕಲ ಸುಖ ಸದನೋಪರಿಗ್ರಹವೆನಿಸುತ್ತಿಪ್ಪದು ಹರಿಕಥಾಮೃತ. ಅಂತಹ ಹರಿಕಥಾಮೃತ, ಅದಕ್ಕೆ ಈ ಹರಿಕಥಾಮೃತ ಹರಿಕಥಾ ಕಥನ ಅಂದರೆ ಈ ಹರಿಯ ವಿಷಯಗಳನ್ನು ನಮಗೆ ತಿಳಿಸಿಕೊಡುವಂತಹ ವರ್ಣನೆ ಮಾಡುವಂತಹ ಕಥನ ಅಂದ್ರೆ ವರ್ಣನಾತ್ಮಕವಾದಂತಹ ಈ ಅಮೃತ, ಈ ರಹಸ್ಯ ಜ್ಞಾನ ಯಾವುದಿದೋ, ಅಮೃತಂ ರಹಸ್ಯಂ ನಾಮ ಅಂತ. ಸೊ ಅಮೃತ ಈ ರಹಸ್ಯವಾದ ಜ್ಞಾನ ಯಾವುದಿದೋ ಅದರಿಂದ ನಮಗೆ ಹರಿಕಥಾಮೃತ ನಮಗೆ ಏನ್ ಮಾಡುತ್ತೆ, ಅದು ಸಕಲ ಸುಖ ಸದನ ಎಲ್ಲ ಸುಖಗಳಿಗೆ ನಿವಾಸ ಸ್ಥಾನವಾಗಿರುವಂತಹದ್ದು ಮೋಕ್ಷ ವೈಕುಂಠಾದಿಗಳು ಸಕಲ ಸುಖ ಸದನಗಳು ಅದರ ಉಪರಿಗ್ರಹವೆನಿಸುತ್ತಿಪ್ಪದು. ಉಪರಿಗ್ರಹವು ಉಪರಿಯಂದ ಮೇಲಿರುವ ಲೋಕಗಳು ಅದು ಗ್ರಹ ನಮಗೆ ಸಿಗುವಂತೆ ಮಾಡುತ್ತೆ. ವೈಕುಂಠಾದಿ ಲೋಕ ಪ್ರಾಪ್ತಿಗೆ ಸಾಧಕವಾಗಿ ಸಾಧನಾರೂಪಕವಾಗಿ ಇದೆ ಹರಿಕಥಾಮೃತ. ಶ್ರೀ ಹರಿಕಥಾಮೃತ ಸಕಲ ಸುಖ ಸದನವಾದಂತಹ ಅಂದ್ರೆ ಎಲ್ಲ ಸದನ ಅಂದ್ರೆ ನಿವಾಸ ಸ್ಥಾನ ಅಬೋರ್ಡ್ ಅಂತೀವಲ್ವ. ಸೊ ಎಲ್ಲಾ ಸುಖಗಳಿಗೆ ನಿವಾಸ ಸ್ಥಾನವಾಗಿರುವ ವೈಕುಂಠಾದಿ ಲೋಕಗಳು ಯಾವ್ದಿದೋ ಅದು ನಮಗೆ ಸಿಗುವಂತೆ ಉಪರಿ ಮೇಲಿರುವಂತಹ ಊರ್ಧ್ವಲೋಕಗಳು ನಮಗೆ ಸಿಗುವಂತೆ ಗ್ರಹ ಅಂದ್ರೆ ಗ್ರಹಣ ಮಾಡುವುದು ಅಂದ್ರೆ ಸಿಗುವಂತೆ ಮಾಡುವುದು. ಈ ಉಪರಿ ಲೋಕಗಳು ನಮಗೆ ಸಿಗುವಂತೆ ಮಾಡುವಂತಹ ಹರಿಕಥಾಮೃತವನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಈ ಭಗವಂತನ ಚಿಂತನೆಗಳೆಲ್ಲ ಕೂಡ ಈ ಹರಿಕಥಾಮೃತ ಇದನ್ನು ಹೀಗೆ ಚಿಂತನೆಯನ್ನು ಮಾಡುವುದರ ಮೂಲಕವಾಗಿ ಆ ಹರಿಕಥಾಮೃತದಿಂದ ಇವೆಲ್ಲವೂ ನಮಗೆ ಲಭ್ಯವಾಗತ್ತೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ದರ್ಶನಾಥದಾಸರು. ಕೋಪ ಭೀಯ ಭವಾಂಧಕಾರಕ್ಕೆ ದೀಪ ಒದಗೆ ಒದಗೆ ಬಂದು ಸೇರಿದ್ರೆ ಸಿಕ್ಕಿದರೆ ಸಕಲ ಸುಖ ಸದನೋ ಪರಿಗ್ರಹವೆನಿಸುತ್ತಿಪ್ಪುದು. ಸಕಲ ಸುಖಗಳಿಗೆ ನಿವಾಸವಾಗಿರುವಂತಹ ವೈಕುಂಠಾದಿ ಲೋಕಗಳು ಅದನ್ನು ನಮಗೆ ಕೈಗೆ ಸಿಗುವಂತೆ ಮಾಡುತ್ತೆ ಉದ್ದಲೋಕಗಳು ಅಂತಹ ಹಾಗೆ ಕರೆಯಲ್ಪಟ್ಟದ್ದಾಗಿದೆ ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ಪಾಪ ವರ್ಗರ ಇದು ಭಕ್ತರನ್ನು ಅಪವರ್ಗರ ಅಪವರ್ಗ ಅಂತ ಹೇಳಿದ್ರೆ ಮೋಕ್ಷ ಅಂತ. ಅಪವರ್ಗ ಅನ್ನುವ ಶಬ್ದ ಮೋಕ್ಷ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅಪವರ್ಗ ಅಂದ್ರೆ ಮೋಕ್ಷ. ಇಲ್ಲಿ ಏನು ಅಂದ್ರೆ ಸಂಸಾರದಿಂದ ಬಿಡುಗಡೆಯನ್ನು ಬಂದು ಮೋಕ್ಷ ಸಿಗುವಂತೆ ಮಾಡ್ತಾನೆ. ಭಕ್ತರನ್ನು ಅಪವರ್ಗರ ಮಾಡುವನು, ಅಪವರ್ಗರು ಅಂದ್ರೆ ಮುಕ್ತರನ್ನು ಮಾಡುವನು ಮಾಡ್ತಾನೆ. ಅಂದ್ರೆ ತನ್ನ ಭಕ್ತರನ್ನು ಮುಕ್ತರನ್ನಾಗಿ ಮಾಡ್ತಾನೆ ಭಗವಂತ. ಮಹದುಃಖ ಭವದಿಂದ ಮಹದುಃಖ ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತಾನೆ ಯಾರು? ಗೋಪತಿ. ಅರೆ ಗೋಪ ಅಂತ ಹೇಳಿದ್ದಾರೆ ಮತ್ತು ಗೋಪತಿ ಅಂತ ಹೇಳಿದ್ದಾರೆ. ಏನು ಅಂದ್ರೆ ಅಲ್ಲಿ ಗೋಪ ಅಂತ ಹೇಳಿದಾಗ ಎಲ್ಲರ ರಕ್ಷಕನಾಗಿದ್ದಾನೆ. ಗೋಪತಿ ಅಂತ ಹೇಳಿದ್ರೆ ಪತಿ ಅಂದ್ರೆ ಒಡೆಯ ಅಂತೇಳಿ. ಗೋಪತಿ ಅಂದ್ರೆ ವೇದಗಳ ಒಡೆಯ, ಒಡೆಯ ಅಂದ್ರೆ ಪ್ರತಿಪಾದ್ಯ. ಸೊ ಇಲ್ಲಿ ಗೋಪ ಅನ್ನುವುದು ವೇದಾರ್ಥ ರಕ್ಷಕನಾಗಿದ್ದರೆ ಗೋಪತಿ ಅನ್ನುವುದು ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ವೇದಗಳಿಂದ ನಿಯಮಿತ ಅಂದ್ರೆ ವೇದಗಳೆಲ್ಲ ಭಗವಂತನನ್ನು ಕೊಂಡಾಡ್ತಾ ಇದೆ. ಸೊ ವೇದ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಗೋಪತಿ. ವೇದ ಪ್ರತಿಪಾದ್ಯನಾದ ಜಗನ್ನಾಥ ವಿಠಲ ಅವನು ಸಮೀಪದಲ್ಲಿ ನೆಲೆಸಿದ್ದು ನಮ್ಮ ಹತ್ತರನೇ ಇದ್ದವನಾಗಿ ಭಕ್ತರನ್ನು ಅಪವರ್ಗರ ಮಾಡುವನು ಮಹದುಃಖ ಭಯದಿಂದ. ತನ್ನ ಭಕ್ತರನ್ನು ಮುಕ್ತರನ್ನಾಗಿ ಮಾಡ್ತಾನೆ ಮಹಾದುಃಖ ಭಯದಿಂದಲೂ ಭವದಿಂದಲೂ. ಸೊ ಇಲ್ಲಿ ನಮಗಿರುವ ಪಾಠ ಮಹದುಃಖ ಭವದಿಂದ, ಕೆಲವು ಪುಸ್ತಕಗಳಲ್ಲಿ ಮಹದುಃಖ ಭಯದಿಂದ ಅಂತ ಇರಬಹುದು, ಅದು ತಪ್ಪೇನಲ್ಲ. ಬಟ್ ಆಕ್ಚುಲಿ ಪ್ರಿಫರಬಲ್ ಪಾಠ ಮಹದುಃಖ ಭವದಿಂದ ಅಂತ ಹೇಳೋದು ಸ್ವಲ್ಪ ಪ್ರಿಫರಬಲ್ ಪಾಠ. ಸೊ ಅದನ್ನು ಹಾಗೆ ನಾವು ಇಟ್ಕೊಳ್ಳೋಣ. ಸೊ ಈ ವಿಧವಾಗಿ ಭಗವಂತನ ಚಿಂತನೆ ಮಾಡ್ತಾರೆ ಅಂತೇಳಿ ಇಲ್ಲಿಗೆ ಇದು ಕೊನೆ ಪದ್ಯ ಈ ಸಂಧಿಯಲ್ಲಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಆರೋಹಣ ತಾರತಂಸನ್ನು ಶುರು ಮಾಡೋಣ. ಗೋಪಭೀಯ ಭವಾಂಧಕಾರಕ್ಕೆ ದೀಪ ಒದಗೆ ಸಕಲ ಸುಖ ಸದನೋಪರಿಗ್ರಹವೆನಿಸುತ್ತಿಪ್ಪದು ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ನಾಪವರ್ಗರ ಮಾಡುವನು ಮಹಾದುಃಖ ಭವದಿಂದ ಅಂತೇಳಿ ಶ್ರೀಕೃಷ್ಣಾರ್ಥಮಸ್ತು. ಕಾಯನವಾಚ ಮನಸೇಂದಿಯರ್ವಾ ಬುದ್ಧಾತ್ಮನ ವಾ ಸುಸ್ವಾ ವಾತ್ಕರೋಮಿ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣ ಸಂಪ್ರ